ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಭಾರತೀಯ ಬಾಹ್ಯಾಕಾಶ ಆಶಯಗಳಿಗೆ ಬಹು ಆಯಾಮದ ಒತ್ತಾಸೆ. ಸ್ಪೇಸ್ ಡಾಕಿಂಗ್ ಪ್ರಯೋಜನಕ್ಕೆ ಇಂದು ಚಾಲನೆ ನೀಡಲು ಇಸ್ರೋ ಸನ್ನದ್ಧ. ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡನೆ ನಿರೀಕ್ಷೆ. ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ತಜ್ಞರೊಂದಿಗೆ 6ನೇ ಪೂರ್ವಭಾವಿ ಬಜೆಟ್ ಸಮಾಲೋಚನೆ. ನವದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ 200 ಹಾಸಿಗೆಗಳ ತೀವ್ರ ನಿಗಾ ಬ್ಲಾಕ್ ನಿರ್ಮಿಸಲು ನಿರ್ಧಾರ, ನಿರ್ದೇಶಕ ಎಂ ಶ್ರೀನಿವಾಸ್. ಇಥಿಯೋಪಿಯಾದಲ್ಲಿ ಲಾರಿ ನದಿಗೆ ಬಿದ್ದು 71 ಸಾವು. ಸಂತೋಷ್ ಟ್ರೋಫಿ ರಾಷ್ಟೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಗಾಗಿ ಕೇರಳ ಪಶ್ಚಿಮ ಬಂಗಾಳ ನಾಳೆ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತೀಯ ಬಾಹ್ಯಾಕಾಶ ಆಶಯಗಳಿಗೆ ಬಹು ಆಯಾಮದ ಒತ್ತಾಸೆ ನೀಡುವ ಉದ್ದೇಶದ ಸ್ಪೇಸ್ ಡಾಕಿಂಗ್ ಪ್ರಯೋಗಕ್ಕೆ ಚಾಲನೆ ನೀಡಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಸನ್ನದ್ದವಾಗಿದೆ. ಈ ನಿಟ್ಟಿನಲ್ಲಿ ಇಸ್ರೋ ಇಂದು ರಾತ್ರಿ 10:15ಗೆ ಶ್ರೀಹರಿಕೋಟಾದಿಂದ 2 ಉಪಗ್ರಹಗಳನ್ನು ಉಡಾವಣೆ ಮಾಡಲಿದೆ. ಈ ಕುರಿತಂತೆ ಒಂದು ವರದಿ.
ಸ್ಪೀಡಸ್ ಯೋಜನೆ ಮೂಲಕ ಇಸ್ರೋ 2 ಉಪಗ್ರಹಗಳನ್ನು ಒಂದೇ ಕಕ್ಷೆಗೆ ಹಾರಿಬಿಡಲಿದೆ. ಈ ಉಪಗ್ರಹಗಳಿಗೆ STX-01 ಅಥವಾ ಚೇಸರ್ ಹಾಗೂ STX-02 ಅಥವಾ ಟಾರ್ಗೆಟ್ ಎಂದು ಕರೆಯಲಾಗಿದೆ. ಈ ಎರಡು ಉಪಗ್ರಹಗಳು ಭೂಮಿಯಿಂದ 470 ಕಿಲೋಮೀಟರ್ ದೂರದ ಭೂಕಕ್ಷೆಗೆ ತಲುಪಿದ ನಂತರ ಬೇರ್ಪಡಲಿವೆ. ಒಂದೇ ಕಕ್ಷೆಯಲ್ಲಿ ನಿಗದಿತ ಅಂತರದಲ್ಲಿ ಹಾರಿದ ಬಳಿಕ ಎರಡೂ ಉಪಗ್ರಹಗಳು ಕಕ್ಷೆಯಲ್ಲೇ ಸಂಧಿಸಲಿದ್ದು ಇದಕ್ಕೆ ಡಾಕಿಂಗ್ ಎಂದು ಕರೆಯಲಾಗುತ್ತದೆ. ಉಪಗ್ರಹಗಳನ್ನು ಹಾರಿಬಿಟ್ಟ 10ರಿಂದ 14 ದಿವಸಗಳ ನಂತರ ಎರಡೂ ಉಪಗ್ರಹಗಳು ಸಂಧಿಸಿ ಬಾಹ್ಯಾಕಾಶದಲ್ಲೇ ಜೋಡಣೆಗೊಳ್ಳುವ ತಂತ್ರಜ್ಞಾನ ಇದಾಗಿದೆ. ಭವಿಷ್ಯದಲ್ಲಿ ನಾವು ನಮ್ಮ ಗಗನಯಾತ್ರಿಗಳನ್ನು ಚಂದ್ರ ಅಥವಾ ಅನ್ಯ ಗ್ರಹಗಳಿಗೆ ಕಳಿಸಬೇಕಾದರೆ ಈ ತಂತ್ರಜ್ಞಾನವನ್ನು ಮೈಗೂಡಿಸಿಕೊಳ್ಳುವುದು ಅವಶ್ಯಕ. ಭಾರತೀಯ ಅಂತರಿಕ್ಷ ಕೇಂದ್ರ ಸ್ಥಾಪನೆ ಮತ್ತು ಗಗನಯಾತ್ರಿಗಳನ್ನು ಅಲ್ಲಿಗೆ ತಲುಪಿಸಲು ಸಹ ಸ್ಪೇಸ್ಎಕ್ಸ್ ಯೋಜನೆ ಯಶಸ್ಸು ಮಹತ್ವ ಪಡೆದಿದೆ. ಈ ಯೋಜನೆಯ ಭಾಗವಾಗಿ ಇಸ್ರೋ 24 ಉಪಕರಣ ಅಥವಾ ಪೇಲೋಡ್ಗಳನ್ನು ಅಳವಡಿಸಿದ್ದು PSLV-C60 ಉಡ್ಡಯನದ 90 ನಿಮಿಷಗಳ ನಂತರ ಕಾರ್ಯಾಚರಣೆಗೆ ಸಿದ್ಧಗೊಳ್ಳಲಿದೆ. ಇದಕ್ಕೆ PS-4 ಆರ್ಬಿಟಲ್ ಎಕ್ಸ್ಪೆರಿಮೆಂಟ್ ಮಾಡ್ಯೂಲ್ ಅಥವಾ ಸಂಕ್ಷಿಪ್ತವಾಗಿ ಪೋಎಂ ಎಂದು ಕರೆಯಲಾಗಿದೆ. ರಾಷ್ಟ್ರೀಯ ವಾರ್ತೆಗಾಗಿ ಬೆಂಗಳೂರಿನಿಂದ HR ಸುಧೀಂದ್ರ.
ಈ ಪ್ರಯೋಗ ಯಶಸ್ವಿಯಾದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಹೊಸ ಮೈಲುಗಲ್ಲು ಸಾಧಿಸಲಿದೆ. ಅಮೆರಿಕ, ರಷ್ಯಾ, ಚೀನಾದ ಬಳಿಕ ಇಂತಹ ಸಾಧನೆ ಮಾಡಿದ ವಿಶ್ವದ 4ನೇ ದೇಶವೆಂಬ ಹಿರಿಮೆ ಭಾರತಕ್ಕೆ ಲಭಿಸಲಿದೆ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ನವದೆಹಲಿಯಲ್ಲಿ ಉದ್ಯಮ ಪ್ರತಿನಿಧಿಗಳೊಂದಿಗೆ 6ನೇ ಪೂರ್ವ ಬಜೆಟ್ ಸಮಾಲೋಚನಾ ಸಭೆ ನಡೆಸಿದರು. 2025-26ರ ಬಜೆಟ್ಗೆ ಸಂಬಂಧಿಸಿದಂತೆ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳ ತಜ್ಞರು ಹಾಗೂ ಪ್ರತಿನಿಧಿಗಳೊಂದಿಗೆ ಹಣಕಾಸು ಸಚಿವರು ಸಮಾಲೋಚನೆ ನಡೆಸಿದರು. ಹಣಕಾಸು ಕಾರ್ಯದರ್ಶಿ, ಆರ್ಥಿಕ ವ್ಯವಹಾರ ಇಲಾಖೆ ಕಾರ್ಯದರ್ಶಿಗಳು, ಆರೋಗ್ಯ ಸಚಿವಾಲಯ, ಶಾಲಾ ಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿಗಳು ಮತ್ತು ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ನಿರ್ಮಲಾ ಸೀತಾರಾಮನ್ ಅವರು ಉದ್ಯಮ ಕ್ಷೇತ್ರದ ಪ್ರತಿನಿಧಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. 2025-26ನೇ ಸಾಲಿನ ಕೇಂದ್ರ ಬಜೆಟ್ನ್ನು ಬರುವ ಫೆಬ್ರವರಿ 1ರಂದು ಸಂಸತ್ತಿನಲ್ಲಿ ಮಂಡಿಸುವ ನಿರೀಕ್ಷೆ ಇದೆ. ಇದು ನಿರ್ಮಲಾ ಸೀತಾರಾಮನ್ ಅವರ ಸತತ 8ನೇ ಬಜೆಟ್ ಪ್ರಸ್ತುತಿಯಾಗಲಿದೆ. ಭಾರತದ ತಯಾರಿಕಾ ವಲಯ ಈ ವರ್ಷ ಗಮನಾರ್ಹವಾದ ಬೆಳವಣಿಗೆ ದಾಖಲಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ಆರ್ಥಿಕ, ಸಾಮಾಜಿಕ ಹಾಗೂ ವಿದೇಶಾಂಗ ರಂಗಗಳಲ್ಲಿ ಕೈಗೊಂಡಿರುವ ಉಪಕ್ರಮಗಳಿಂದಾಗಿ ಭಾರತಕ್ಕೆ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮಲು ಸಾಧ್ಯವಾಗಿದೆ. ಕಳೆದ 10 ವರ್ಷಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅಪಾರ ಬೆಳವಣಿಗೆ ದಾಖಲಿಸಲಾಗಿದೆ. 14 ಪ್ರಮುಖ ಕ್ಷೇತ್ರಗಳಲ್ಲಿ 1,28,000 ಕೋಟಿ ರೂಪಾಯಿಗೂ ಅಧಿಕ ಬಂಡವಾಳ ಹೂಡಿಕೆಯಾಗಿದೆ ಹಾಗೂ 8.5 ಲಕ್ಷಕ್ಕೂ ಅಧಿಕ ಉದ್ಯೋಗ ಸೃಷ್ಟಿಯಾಗಿದೆ. ಎಲೆಕ್ಟ್ರಾನಿಕ್ಸ್, ಸ್ಟೀಲ್, ಫಾರ್ಮಾ, ರಕ್ಷಣಾ ತಯಾರಿಕಾ ಕ್ಷೇತ್ರದಲ್ಲಿ ಬೆಳವಣಿಗೆ ಕಂಡುಬಂದಿದೆ. ಆಟಿಕೆ ರಫ್ತು ಶೇಕಡ 239ರಷ್ಟು ಅಭಿವೃದ್ಧಿ ಕಂಡಿದೆ. ಮೊಬೈಲ್ ಫೋನ್ ತಯಾರಿಕೆ ಶೇಕಡ 600ರಷ್ಟು ಬೆಳವಣಿಗೆ ದಾಖಲಿಸಿದೆ. ಸೌರ ಫಲಕ ಕ್ಷೇತ್ರದಲ್ಲಿಯೂ ಪ್ರಗತಿ ದಾಖಲಾಗಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 2 ದಿನಗಳ ಗುಜರಾತ್ ಪ್ರವಾಸದಲ್ಲಿದ್ದಾರೆ. ವಲ್ಸಾದ್ ಜಿಲ್ಲೆಯ ಧರ್ಮಪುರದಲ್ಲಿ ಶ್ರೀಮದ್ ರಾಮಚಂದ್ರ ಮಿಷನ್ ವಾರ್ಷಿಕ ಉತ್ಸವದ ಸಮಾರೋಪದ ಅಂಗವಾಗಿ ಏರ್ಪಡಿಸಿರುವ ಮಹಾಮಸ್ತಾಭಿಷೇಕ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಪಾಲ್ಗೊಂಡರು. ಗುಜರಾತ್ನ ಹಣಕಾಸು ಸಚಿವ ಕಾನುಬಾಯ್ ದೇಸಾಯಿ ಮತ್ತು ಗೃಹ ಖಾತೆ ರಾಜ್ಯ ಸಚಿವ ಹರ್ಷ ಸಾಂಘ್ವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಮೆರಿಕದ ಮಾಜಿ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶೋಕ ವ್ಯಕ್ತಪಡಿಸಿದ್ದಾರೆ. ಕಾರ್ಟರ್ ಅವರು ಮಹಾನ್ ದೂರದೃಷ್ಟಿಯ ರಾಜತಾಂತ್ರಿಕರಾಗಿದ್ದರು. ಜಾಗತಿಕ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ಅವಿರತವಾಗಿ ಶ್ರಮಿಸುತ್ತಿದ್ದರು. ಭಾರತ ಅಮೆರಿಕ ನಡುವಿನ ಬಾಂಧವ್ಯ ಬಲಪಡಿಸುವಲ್ಲಿ ಅವರ ಕೊಡುಗೆ ಅಪಾರ ಎಂದು ಪ್ರಧಾನಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. 2024ನೇ ಸಾಲಿನ ವಾರ್ಷಿಕ ವಿದ್ಯಮಾನ ಒಳಗೊಂಡ ವಾರ್ತಾ ಸಂಚಿಕೆ ಕಾಲಚಕ್ರ ನಾಳೆ ರಾತ್ರಿ 7:45-8:45 ಪ್ರಸಾರವಾಗಲಿದೆ. ಜನವರಿಯಿಂದ ಡಿಸೆಂಬರ್ ಅಂತ್ಯದವರೆಗೆ ಪ್ರಮುಖ ಘಟನಾವಳಿಗಳ ಸಂಕ್ಷಿಪ್ತ ಅವಲೋಕನವನ್ನು ಇದು ಒಳಗೊಂಡಿದೆ. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಈ ಕಾರ್ಯಕ್ರಮವನ್ನು ಸಿದ್ದಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಆಕಾಶವಾಣಿ ಸುದ್ದಿಗೆ ನಮ್ಮ ಇನ್ಸ್ಟಾಗ್ರಾಂ ಖಾತೆ ಆರ್ಎನ್ಯು ಬೆಂಗಳೂರು ಅನುಸರಿಸಿ. ನವದೆಹಲಿಯ ಅಖಿಲ ಭಾರತ ವೈದ್ಯ ವಿಜ್ಞಾನ ಸಂಸ್ಥೆ ಏಮ್ಸ್ ಆಸ್ಪತ್ರೆಯ ಅಪಘಾತ ಆರೈಕೆ ಕೇಂದ್ರದಲ್ಲಿ ತೀವ್ರ ನಿಗಾ ಬ್ಲಾಕ್ ಅನ್ನು ತೆರೆಯಲಾಗುವುದು ಎಂದು ಏಮ್ಸ್ ನಿರ್ದೇಶಕ ಎಂ ಶ್ರೀನಿವಾಸ್ ತಿಳಿಸಿದ್ದಾರೆ. ಅವರು ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, 200 ಹಾಸಿಗೆಗಳನ್ನು ಹೊಂದಿರುವ ಈ ಘಟಕ ತುರ್ತು ಉಪಚಾರ ಅಗತ್ಯವಿರುವ ರೋಗಿಗಳ ಅವಶ್ಯಕತೆಯನ್ನು ನಿರ್ವಹಿಸಲಿದೆ. ಈ ಬ್ಲಾಕ್ 2 ವರ್ಷಗಳಲ್ಲಿ ಕಾರ್ಯಾರಂಭ ಮಾಡಲಿದೆ. ಪ್ರಸ್ತುತ ಏಮ್ಸ್ನ ತುರ್ತು ಘಟಕ ಪ್ರತಿದಿನ 700-800 ರೋಗಿಗಳಿಗೆ ಉಪಚಾರ ಒದಗಿಸುತ್ತಿದ್ದು, ಹೊಸ ಬ್ಲಾಕ್ನಿಂದಾಗಿ ಹೊರೆ ಕಡಿಮೆಯಾಗಲಿದೆ. ಏಮ್ಸ್ ಉಲ್ಲೇಖ ಹಾಗೂ ದೂರ ಸಮಾಲೋಚನಾ ಕಾರ್ಯ ಜಾಲ ಕೂಡ ಸ್ಥಾಪಿಸಲಿದೆ. ಇದರಿಂದ ಏಮ್ಸ್ ಹಾಗೂ ಇನ್ನಿತರ ಪ್ರಮುಖ ಸಂಸ್ಥೆಗಳ ನಡುವೆ ರೋಗಿಗಳು ಅಡೆತಡೆ ಇಲ್ಲದೆ ಉಲ್ಲೇಖವನ್ನು ಪಡೆಯಲು ಅನುಕೂಲವಾಗುತ್ತದೆ ಎಂದರು. ಏಮ್ಸ್ಗೆ ವಾರ್ಷಿಕವಾಗಿ 50 ಲಕ್ಷಕ್ಕೂ ಅಧಿಕ ರೋಗಿಗಳು ಉಪಚಾರಕ್ಕಾಗಿ ಬರುತ್ತಿದ್ದು, ವಾರ್ಷಿಕ 3 ಲಕ್ಷಕ್ಕೂ ಅಧಿಕ ಶಸ್ತ್ರಕ್ರಿಯೆಗಳನ್ನು ನಡೆಸಲಾಗುತ್ತಿದೆ ಎಂದು ಏಮ್ಸ್ ನಿರ್ದೇಶಕ ಎಂ ಶ್ರೀನಿವಾಸ್ ಈ ಸಂದರ್ಭದಲ್ಲಿ ತಿಳಿಸಿದರು. ಇಥಿಯೋಪಿಯಾದಲ್ಲಿ ಜನರನ್ನು ಕರೆದೊಯ್ಯುತ್ತಿದ್ದ ಲಾರಿಯೊಂದು ನದಿಗೆ ಬಿದ್ದು ಕನಿಷ್ಠ 71 ಮಂದಿ ಮೃತಪಟ್ಟಿದ್ದಾರೆ. ಇಥಿಯೋಪಿಯಾದ ರಾಜಧಾನಿ ಅಡ್ಡಿಸ್ ಅಬಾಬಾದಿಂದ 300 ಕಿಲೋಮೀಟರ್ ದೂರವಿರುವ ಸಿಧಮಾದಲ್ಲಿ ಈ ಘಟನೆ ಸಂಭವಿಸಿದ್ದು, ಮೃತಪಟ್ಟವರಲ್ಲಿ 68 ಪುರುಷರು ಹಾಗೂ 3 ಮಹಿಳೆಯರಿದ್ದಾರೆ. ಮದುವೆ ದಿಬ್ಬಣವನ್ನು ಲಾರಿಯಲ್ಲಿ ಕರೆದೊಯ್ಯಲಾಗುತ್ತಿತ್ತು ಎಂದು ಇಥಿಯೋಪಿಯಾದ ಅಧಿಕೃತ ಸುದ್ದಿಸಂಸ್ಥೆ ವರದಿ ಮಾಡಿದೆ. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಮತದಾರರ ಪಟ್ಟಿಯಲ್ಲಿ ಅಕ್ರಮ ತಿದ್ದುಪಡಿ ಮಾಡಿದೆ ಎಂದು ಬಿಜೆಪಿ ಆಪಾದಿಸಿದೆ. ಬಿಜೆಪಿ ಧುರೀಣ ಪರ್ವೇಶ್ವರ್ ಸಾಹೇಬ್ ಸಿಂಗ್ ವರ್ಮಾ ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಕ್ಷೇತ್ರದ ಮತಪಟ್ಟಿಯಿಂದ 61,000 ಮತದಾರರ ಹೆಸರುಗಳನ್ನು ತೆಗೆದುಹಾಕಲಾಗಿದೆ ಎಂದು ಆರೋಪಿಸಿದರು. 2020ರಲ್ಲಿ 1,46,000 ಮತದಾರರ ಹೆಸರು ಪಟ್ಟಿಯಲ್ಲಿತ್ತು, ಈಗ ಅದು ಕಡಿಮೆಯಾಗಿದೆ ಎಂದರು. ಅರ್ಚಕರು ಮತ್ತು ಗ್ರಂಥಿಗಳಿಗೆ ಮಾಸಿಕ 18,000 ರೂಪಾಯಿ ಗೌರವಧನ ನೀಡುವುದಾಗಿ ಆಮ್ ಆದ್ಮಿ ಪಕ್ಷದ ರಾಷ್ಟೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಮಾಡಿರುವ ಘೋಷಣೆಯನ್ನು ಬಿಜೆಪಿ ಪ್ರಶ್ನಿಸಿದೆ. ಪಕ್ಷದ ನಾಯಕ ಪ್ರೇಮ್ ಶುಕ್ಲಾ ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಹಿಂದೆ ಅರ್ಚಕರಿಗೆ ಇಂತಹ ಪ್ರಯೋಜನವನ್ನು ಏಕೆ ಒದಗಿಸಿರಲಿಲ್ಲ ಎಂದು ಅವರು ಪ್ರಶ್ನಿಸಿದ್ದಾರೆ. ಆಮ್ ಆದ್ಮಿ ಪಕ್ಷ ಕಳೆದ 10 ವರ್ಷಗಳಿಂದ ಮೌಲಾನಗಳಿಗೆ ಈ ಪ್ರಯೋಜನ ಒದಗಿಸುತ್ತಿತ್ತು. ಈಗ ಮುಂಬರುವ ಚುನಾವಣೆಯಲ್ಲಿ ಪಕ್ಷ ಸೋಲನ್ನು ಅನುಭವಿಸುವ ಭಯದಿಂದಾಗಿ ಅರವಿಂದ್ ಕೇಜ್ರಿವಾಲ್ ಇಂತಹ ಭರವಸೆಯನ್ನು ನೀಡುತ್ತಿದ್ದಾರೆ ಎಂದು ಟೀಕಿಸಿದರು. ಪಂಜಾಬ್ನಲ್ಲಿ ರೈತರು ತಮ್ಮ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಒತ್ತಾಯಿಸಿ ಇಂದು ನೀಡಿದ ಒಂದು ದಿನದ ಬಂದ್ ಕರೆಗೆ ಸಂಪೂರ್ಣ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರೈಲು ಮತ್ತು ರಸ್ತೆ ಸಂಚಾರ ಸ್ಥಗಿತಗೊಂಡಿದ್ದು, ರಾಜ್ಯದ ಹಲವೆಡೆ ವಾಣಿಜ್ಯ ಸಂಸ್ಥೆಗಳು ಮುಚ್ಚಿದ್ದವು. ರೈತರು ರಸ್ತೆಯಲ್ಲಿ ಧರಣಿ ನಡೆಸಿದ್ದರಿಂದ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಪೊಲೀಸರ ಪ್ರಕಾರ ರಾಜ್ಯದ ಯಾವುದೇ ಭಾಗದಲ್ಲಿ ಯಾವುದೇ ಅಹಿತಕರ ಘಟನೆಗಳು ವರದಿಯಾಗಿಲ್ಲ. ರೈಲಿನ ವಿಳಂಬ ಮತ್ತು ರದ್ದತಿಯ ಬಗ್ಗೆ ನಿರಂತರವಾಗಿ ತಿಳಿಸುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಎಂದು ಫಿರೋಜ್ಪುರ ವಿಭಾಗೀಯ ರೈಲ್ವೆ ಕಚೇರಿಯ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಆಕಾಶವಾಣಿಯ ಪಬ್ಲಿಕ್ ಸ್ಪೀಕ್ ದ್ವಿಭಾಷಾ ನೇರ ಫೋನಿನ್ ಕಾರ್ಯಕ್ರಮ ಪಬ್ಲಿಕ್ ಸ್ಪೀಕ್ನಲ್ಲಿ ವಿಕೋಪ ಎದುರಿಸಲು ಪರಿಣಾಮಕಾರಿ ಸನ್ನದ್ದತೆ ಕುರಿತಾದ ಒಳನೋಟದ ಚರ್ಚೆ ಇಂದು ರಾತ್ರಿ 9:30 ಪ್ರಸಾರವಾಗಲಿದೆ. ಸಂತೋಷ್ ಟ್ರೋಫಿ ರಾಷ್ಟೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಅಂತಿಮ ಪಂದ್ಯ ನಾಳೆ ನಡೆಯಲಿದೆ. ಕೇರಳ ಮತ್ತು ಪಶ್ಚಿಮ ಬಂಗಾಳ ತಂಡಗಳು ಟ್ರೋಫಿಗಾಗಿ ಮುಖಾಮುಖಿಯಾಗಲಿದೆ. ಹೈದರಾಬಾದ್ನ ಗಚಿಬೌಲಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಮೊದಲನೇ ಸೆಮಿಫೈನಲ್ ಪಂದ್ಯದಲ್ಲಿ ಪಶ್ಚಿಮ ಬಂಗಾಳ ಸರ್ವಿಸಸ್ ತಂಡವನ್ನು ಪರಾಭವಗೊಳಿಸಿದೆ. ಎರಡನೇ ಸೆಮಿಫೈನಲ್ನಲ್ಲಿ ಕೇರಳ ತಂಡ ಮಣಿಪುರ ತಂಡವನ್ನು ಸೋಲಿಸಿ ಫೈನಲ್ಸ್ ಪ್ರವೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಬಾಹ್ಯಾಕಾಶ ಆಶಯಗಳಿಗೆ ಬಹು ಆಯಾಮದ ಒತ್ತಾಸೆ. ಸ್ಪೇಸ್ ಡಾಕಿಂಗ್ ಪ್ರಯೋಗಕ್ಕೆ ಇಂದು ಚಾಲನೆ ನೀಡಲು ಇಸ್ರೋ ಸನ್ನದ್ದ. ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡನೆ ನಿರೀಕ್ಷೆ. ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ತಜ್ಞರೊಂದಿಗೆ 6ನೇ ಪೂರ್ವಭಾವಿ ಬಜೆಟ್ ಸಮಾಲೋಚನೆ. ನವದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ 200 ಹಾಸಿಗೆಗಳ ತೀವ್ರ ನಿಗಾ ಬ್ಲಾಕ್ ನಿರ್ಮಿಸಲು ನಿರ್ಧಾರ, ನಿರ್ದೇಶಕ ಎಂ ಶ್ರೀನಿವಾಸ್. ಇಥಿಯೋಪಿಯಾದಲ್ಲಿ ಲಾರಿ ನದಿಗೆ ಬಿದ್ದು 71 ಸಾವು. ಸಂತೋಷ್ ಟ್ರೋಫಿ ರಾಷ್ಟೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಗಾಗಿ ಕೇರಳ ಪಶ್ಚಿಮ ಬಂಗಾಳ ನಾಳೆ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.